हयग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवा निरस्तग्रह विग्रहं वृंदावनगतं वंदे ब्रह्मरुद्रेन्द्रवंदितं स्वान्तस्थानन्तशय्याय पूर्णज्ञानरसारणसे उत्तुंगवाक्तरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्टं सत्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरात्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामनं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्री गुरुभ्यो नमः। हरिः ओम्। ಇನ್ನ ಮುಂದೆ ಮುಖಾಂಬಿಕೆಯನ್ನ ಸ್ತೋತ್ರ ಮಾಡುತ್ತಾರೆ. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ ನಭಸ್ಥಲಂ ಕ್ವಾಪಿ ಮುಹುರ್ವ್ರಜಂತಿ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ ಕಾತ್ಯಾಯನೀ ಕಂದುಕವದ್ವಿಭಾತಿ. ಶ್ಲೋಕವನ್ನು ಹೇಳಿ. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ ನಭಸ್ಥಲಂ ಕ್ವಾಪಿ ಮುಹುರ್ವ್ರಜಂತಿ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ ಕಾತ್ಯಾಯನಿ ಕಂದುಕವದ್ ವಿಭಾತಿ. ಇಲ್ಲಿ ಹೇಳ್ತಾರೆ ಕಾತ್ಯಾಯನಿ ಮೂಕಾಂಬಿಕಾದೇವಿ. ಅಲ್ಲಿ ಪ್ರಧಾನವಾಗಿ ಕಾತ್ಯಾಯನಿ, ಕಾತ್ಯಾಯನಿ ಅಂತ ಹೆಸರು ಪಾರ್ವತೀದೇವಿಗೆ. ಕಂದುಕ ಬದ್ವಿಭಾತಿ, ಚೆಂಡಿನಂತೆ ತೋರ್ತಾಳೆ. ಯಾಕೆ? ಒಂದ್ಸಲ ಹೀಗೆ ಒಂದ್ಸಲ ಹಾಗೆ. ಏನದು ಹೇಳ್ತಾರೆ? ವಿಪಕ್ಷ ವಿಧ್ವಂಸ ವಿಧೌ, ಶತ್ರುಗಳನ್ನ ದೈತ್ಯ, ಶತ್ರುಗಳಾದ ದೈತ್ಯರು ಅವರನ್ನು ಕೊಲ್ಲೋ ಕೆಲಸದಲ್ಲಿ ಆಕೆ ಹೇಗಿರ್ತಾಳೆ ನೋಡಿದ್ರೆ ಗೊತ್ತಾಗುತ್ತಪ್ಪ ಅಂತ ಹೇಳ್ತಾರೆ. ಕ್ವಚಿತ್ ಕೆಲವೊಮ್ಮೆ ಪೃಥಿವ್ಯಾಂ ಭೂಮಿಯಲ್ಲಿ ಪರಿತಶ್ಚರಂತಿ ಅತ್ತ ಇತ್ತ ಸರ 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 ತಿರುಗಾಡಿ ಬಿಡ್ತಾಳಂತ ಆಕೆ ಕೊಲ್ಲಲಿಕ್ಕೆ ಹಾಗೆ ಬರ್ತಾ ಇದ್ದಾಳೆ. ನಂತರ ಕ್ವಾಪಿ ನಭಸ್ಥಲಂ ಮುಹುಹೂರಜಂತಿ, ಇದ್ದಕ್ಕಿದ್ದಂಗೆ ಆಕಾಶಕ್ಕೆ ಹಾರಿಬಿಡ್ತಾ ಇದ್ದಾಳಂತೆ. ನಂತರ ಸ್ಫುರಂತಿ ಕಾತ್ಯಾಯನಿ, ಹೊಳಿತಾ ಇದ್ದಾಳೆ. ಹೇಗಿದ್ದಾಳೆ ಅಂದರೆ ಕಂದುಕವದ್ವಿಭಾತಿ. ಚೆಂಡು ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಅನೇಕ ಸಲ ಹೋಗ್ತಾ ಇರುತ್ತೆ. ವೇಗದಿಂದ ಮಿಂಚಿತ ಅಡ್ಡವಾಗಿ ಬರ್ತಾ ಇರುತ್ತೆ, ಹಾರ್ತಾ ಇರುತ್ತೆ. ಇನ್ನ ಹೊಡಿಲಿಕ್ಕೆ ಬಂದಾಗ ಆಕಾಶಕ್ಕೆ ಹೋಗ್ಬಿಡುತ್ತದು. ಆ ರೀತಿಯಲ್ಲಿ ಮೂಕಾಂಬಿಕ ಶತ್ರುಗಳನ್ನು ಸಂಹಾರ ಮಾಡುವಾಗ ತಾನು ವಿಶೇಷವಾಗಿ ಈ ಅನೇಕ ರೂಪಗಳನ್ನು ತಗೊಳ್ತಾ ಇದ್ದಾಳೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಕೋಲ ಎಂಬ ಮಹಾಮುನಿಗಳು ಅವರು ಸಹ್ಯಾದ್ರಿ ಸಮೀಪದಲ್ಲಿ ತಪಸ್ಸು ಮಾಡ್ತಾ ಇದ್ದರಂತೆ. ಈಶ್ವರ ಅವರಿಗೆ ಪ್ರತ್ಯಕ್ಷ ಆಗಿದ್ದು. ಆಗಿ ನಿನಗೆ ವಿಶೇಷವಾಗಿ ದುರ್ಗೆಯ ಅನುಗ್ರಹ ಆಗುತ್ತೆ ಅಂತ ಹೇಳಿದ. ಅದಕ್ಕೆ ತಪಸ್ಸು ಮಾಡುವ ಸ್ಥಳಕ್ಕೆ ಕೋಲಾಪುರ ಅಂತ, ಕೋಲನಾಮಕ ಮಹಾಮುನಿಗಳು ಇರತಕ್ಕಂಥ ಪುರ, ಆದ್ದರಿಂದ ಕೋಲಾಪುರ ಅಂತ ಹೆಸರು ಇರಲಿ ಅಂತ ಅನುಗ್ರಹ ಮಾಡಿದರು. ಮುಂದೆ ಕಂಹಾಸುರ ಅಂತ ದೈತ್ಯ ಭೈರವಿ ದೇವಿಯನ್ನು ಆರಾಧನೆ ಮಾಡ್ತಿದ್ದ. ಅವನು ಅವಧತ್ವ ವರ ಪಡೆದಿದ್ದ. ಅವನು ಬಂದ ಎಲ್ಲಿಗೆ, ಈ ಕೋಲ ಮಹಾಮುನಿಗಳ ಹತ್ರ ಬಂದ. ಸಮಾಧಿಯಲ್ಲಿದ್ದ ಮುನಿಗಳನ್ನು ಎತ್ತಿ ಬೇರೆ ಕಡೆ ಇಟ್ಟು ತಾನೇ ಅಲ್ಲಿ ವಾಸ ಮಾಡಿದ. ಎಲ್ಲಿ? ಆ ಕೋಲಾಪುರದಲ್ಲಿ, ಅದೇ ಕೊಲ್ಲೂರು ಅಂತ. ಅವಾಗ ಎಲ್ಲರಿಗೂ ತೊಂದರೆ ಆಯಿತು. ಅವಾಗ ತ್ರಿಪುರ ಭೈರವೀ ದೇವಿ ಆ ಕಂಹಾಸುರನ ಕೊಲ್ಲಕ್ಕೆ ಬರ್ತಾಳೆ. ಆಗ ಕಂಹಾಸುರ ಋಷ್ಯಮೂಕ ಪರ್ವತಕ್ಕೆ ಓಡಿ ಹೋಗ್ತಾನೆ. ನಂತರ ಮುಂದೆ ಮಹಿಷಾಸುರ ಎಂಬ ದೈತ್ಯ ಇಂದ್ರನನ್ನು ಜಯಿಸಿ ಲೋಕಕ್ಕೆ ಉಪದ್ರವ ಕೊಡುತ್ತಿದ್ದ. ಅಂಥ ಕಾಲಕ್ಕೆ ಕೋಲ ನಾಮಕ ಋಷಿ ಸಮಾಧಿಯಿಂದ ಎದ್ದು ತನ್ನನ್ನು ಈ ಕಂಹ ದೈತ್ಯ ದೂರದಲ್ಲಿ ತಂದಿಟ್ಟಿದ್ದಾನೆ ಎಂದು ತಿಳ್ಕೊಂಡು ತನ್ನ ಆಶ್ರಮ, ಅದರ ತುಂಬ ಮಹಿಷಾಸುರಾದಿ ದೈತ್ಯರೆಲ್ಲ ಇದ್ದಾರೆ ಅಂತ ಹೇಳ್ಕೊಂಡು ಅಸುರ ಸಂಹಾರಕ್ಕಾಗಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದ. ಅವಾಗ ವಿಶೇಷವಾಗಿ ದೇವಿ ಬಂದು ಮಹಿಷಾಸುರನ ಸಂಹಾರ ಮಾಡಿದ್ಲು. ಆ ಯುದ್ಧ ನೋಡಲಿಕ್ಕೆ ರುದ್ರದೇವರು ಬಂದಿದ್ರಂತೆ. ತೇಜೋಮಯವಾದಂಥ ಚಕ್ರವನ್ನು ಬರೆದು ಅಲ್ಲಿ ಸಮಸ್ತ ದೇವತಾ ಸನ್ನಿಧಾನವನ್ನ ಬರುವಂತೆ ಮಾಡಿದರಂತೆ. ಅಲ್ಲಿ ವಿಶೇಷವಾಗಿ ವೇತ್ರಾಸುರ ಅಂತ ದುಷ್ಟರಾಕ್ಷ ಸಂಹಾರ ಮಾಡಿ ಈ ಜ್ಯೋತಿರ್ಲಿಂಗ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅಂತರ್ಗತರಾಗಿದ್ದಾರೆ. ನಂತರ ಇಲ್ಲಿ ಕಂಹಾಸುರ ಅವನು ತಪಸ್ಸು ಮಾಡುತ್ತಾ ಇದ್ದರೆ ಈಶ್ವರ ದೇವರು ಪ್ರತ್ಯಕ್ಷವಾಗಿ ವರ ಕೊಡ್ಲಿಕ್ಕೆ ಹೋದರೆ ದೇವತೆಗಳು ಆ ವರಗಳು ಪಡೆಯದಂತೆ ಮಾಡಬೇಕು ಅಂತ ಕೇಳಿದಾಗ ದೇವಿ ಆ ಕಂಹಾಸುರನನ್ನ ಮೂಕನನ್ನಾಗಿ ಮಾಡಿಬಿಟ್ಲು, ವರ ಕೇಳದೆ ಮಾಡಿಬಿಟ್ಲು. ಅದರಿಂದ ಕಂಹಾಸುರನಿಗೆ ಮೂಕಾಸುರ ಅಂತ, ಈಕೆಗೆ ಮೂಕಾಂಬಿಕೆ ಅಂತ ಹೆಸರಾಯಿತು. ಮುಖಾಸುರ ಅದೇ ಕಂಹಾಸುರ ತನ್ನ ಇಷ್ಟಸಿದ್ಧಿ ಆಗದೇ ಇರುವುದರಿಂದ ಎಲ್ಲ ಲೋಕಗಳನ್ನು ಪೀಡಿಸ್ತಾ ಸಂಚರಿಸ್ತಾ ಇದ್ದ. ಅಂಥ ಕಾಲಕ್ಕೆ ಅವನನ್ನು ಸಂಹಾರ ಮಾಡಿ ಪುನಃ ದೇವಿ ಲಿಂಗದಲ್ಲಿ ಅಂತರ್ಧಾನ ಆದ್ಲು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಸ್ಕಾಂದ ಪುರಾಣದಲ್ಲಿ ಕೋಲಾಪುರ ಕ್ಷೇತ್ರ ಅಂತ ಮಹಾತ್ಮ್ಯ ಅಂತ ಈ ಕಥೆ ಬರ್ತಾ ಇದೆ. ಇಲ್ಲಿ ಯಾರು ನಿಂತದ್ದಿಲ್ಲಿ ಅಂತ ಹೇಳಿದರೆ ಕೆಲವು ಕಡೆ ಮಹಾಲಕ್ಷ್ಮಿ ಅಂತ, ಕೆಲವು ಕಡೆ ದುರ್ಗಾ, ಇಲ್ಲಿ ವಿಶೇಷವಾಗಿ ಭೈರವಿ ಅಂತ ಬರ್ತಾ ಇದೆ. ಅಲ್ಲಿ ಸ್ಪಷ್ಟವಾಗಿ ವಾದಿರಾದರೂ ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಾತ್ಯಾಯನಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಾತ್ಯಾಯನಿ ಎಂಬ ಹೆಸರು ಪಾರ್ವತೀದೇವಿಗೆ. ಪಾರ್ವತೀದೇವಿ ನಿಂತದ್ದಲ್ಲಿ ಲಿಂಗದಲ್ಲಿ ಅದೃಶ್ಯಳಾಗಿ ನಿಂತದ್ದು ಅಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ಅಂತ ನಾವು ಚಿಂತನೆ ಮಾಡಬೇಕು ಎಂಬುದನ್ನು ವಾದಿರಾಜ ಗುರು ಸಾರ್ವಭೌಮರು ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಸಹ್ಯಾದ್ರಿಯನ್ನು ವರ್ಣನೆ ಮಾಡುತ್ತಾರೆ. ಸಹ್ಯೋಪಿ ಹೇಳಿ, ಸಹ್ಯೋಪಿ ಅಸಹ್ಯೋಸಿ ಗಿರೇ ಪಾಪಾನಾಮಸ್ತು ತತ್ತಥಾ ಅಚಲಸ್ತ್ವಂ ಚಲಸಿ ಯನ್ಮನಸಃ ತನ್ನ ರೋಚತೆ. ಹಾ, ಈ ವಿಶೇಷವಾಗಿರತಕ್ಕಂಥ ಈ ಕೊಲ್ಲೂರು ಕ್ಷೇತ್ರ ಇರತಕ್ಕಂಥ ಭಾಗ, ಅದು ಕುಟಜಾದ್ರಿ ಕೋಡಜಾದ್ರಿ ಅಂತ ವಿಶೇಷವಾಗಿ ವಿಖ್ಯಾತ ಆಗಿದೆ. ಇದು ಸಹ್ಯ ಪರ್ವತದ ಒಂದು ಭಾಗ. ಈ ಪರ್ವತದ ವರ್ಣನೆ ತುಂಬಾ ಪುರಾಣಗಳಲ್ಲಿ ಬರ್ತಾ ಇದೆ. ಇಲ್ಲಿ ವಿಶೇಷವಾಗಿ ಈ ಭಾಗ ಸಹ್ಯಾಚಲ ಪರ್ವತದ ಭಾಗ ಆದ್ದರಿಂದ ವಾದಿರಾಜರು ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡುತ್ತಾರೆ. ಹೇಗಿರಿ ಸಹ್ಯ ಪರ್ವತ ಅಲ್ಲ, ಬೆಟ್ಟವನ್ನು ಯಾಕೆ ವರ್ಣನೆ ಮಾಡಬೇಕು ಅಂದರೆ ಬೆಟ್ಟದ ಆಕಾರದ ಭಗವಂತನನ್ನು ಸ್ತೋತ್ರ ಮಾಡಿದ್ದು. ಹೇ ಸಹ್ಯ ಪರ್ವತ, ತ್ವಂ ಸಹ್ಯೋಪಿ, ನೀನು ಸಹ್ಯ ಅಂತ ಹೆಸರುಳು ನಿನಗಿದೆ. ಸಹ್ಯ ಅಂದರೆ ಸಹಿಸುವವ ಅಂತ. ಆದರೆ ಪಾಪಾನಾಂ ಅಸಹ್ಯೋಸಿ, ಪಾಪಿಗಳಿಗೆ ಅಂದರೆ ಅಸಹ್ಯನಾಗಿದ್ದೀಯಾ ಅಂದರೆ ತಡ್ಕೊಳ್ಳಿಕ್ಕಾಗಲ್ಲ ಅಂದರೆ ಹೇಳ್ತಾ ಇದ್ದಾರೆ ಅಂದರೆ ಪಾಪಿಗಳನ್ನು ನೀನು ತಡೆಯಲ್ಲ, ಸಜ್ಜರನ್ನು ತಡಿತೀಯ ಅಥವಾ ಸಜ್ಜನರ ಪಾಪವನ್ನು ತಡೆಯಲ್ಲ, ತೆಗೆದು ಬಿಡ್ತೀಯ ಅಂತ, ಪಾಪ ಪರಿಹಾರಕನಾಗಿದ್ದೀಯ. ತತ್ತಥಾಸ್ತು ಅಂತ ಹೇಳ್ತಾ ಇದ್ದಾರೆ, ನಿನ್ನ ಪಾಪದ ಅಸಹನೆ ಅದು ಹಾಗೇ ಇರಲಿ. ಆದರೆ ಹೇಳ್ತಾರೆ ಇಲ್ಲಿ ಅಚಲಹತ್ವಂ, ನೀನು ಚಲನರಹಿತನಾದವ. ಆದರೆ ಮನಸಃ ಚಲಸಿ ಇತಿಯತ್, ನನ್ನ ಮನಸ್ಸಿನಿಂದ ಕದಲಿ ಹೋಗ್ತಾ ಇದ್ದೆ. ನೀನು ಕದಲಲ್ಲ ಬೆಟ್ಟ, ಆದರೆ ನನ್ನ ಮನಸ್ಸಿಗೆ ಬರ್ತಾ ಇಲ್ಲ, ಬಂದರೂ ಕದಲಿ ಹೋಗ್ತಾ ಇದ್ದಿ. ತತನ ರೋಚತೆ, ಅದು ಸರಿಗಿಲ್ಲ ಅಂದರೆ ಅವರಿಗಲ್ಲ, ಸಜ್ಜನರಾದವರಿಗೆ ಅಸಹ್ಯ ಪರ್ವತದ ನೆನಪೇ ಬರಲ್ಲ, ಹೊರಟು ಹೋಗ್ತಾ ಇದೆ, ಅದು ಬೇಡ ಎಲ್ಲರಿಗೂ. ಅಂದರೆ ಏನು ಇಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ, ಈ ಸಹ್ಯಾದ್ರಿಗೆ ಅಲ್ಲಿ ಭಗವಂತ ಸಹ್ಯ ಅಂತ ನಿಲ್ಲಿಸಿದ್ದಾನೆ. ಚಿಂತನೆ ನೋಡಿ ಹೇಗಿದೆ, ಆ ಸಹ್ಯ ಪರ್ವತದಲ್ಲಿ ಸಹ್ಯಾದ್ರಿ ಅಭಿಮಾನಿ ದೇವತಾ ಇದ್ದಾಳೆ. ನಂತರ ಆ ದೇವತೆಯಲ್ಲಿ ವಿಶೇಷವಾಗಿ ಭಗವಂತ ಇದ್ದಾನೆ, ಅವನ ಹೆಸರು ಸಹ್ಯ. ಅಂದರೆ ಆ ಗುಣವನ್ನು ಹೇಳ್ತಾ ಇದ್ದಾರೆ, ನೀನು ಸಜ್ಜನರಿಗೆ ಸಹ್ಯ, ಪಾಪಿಗಳಿಗೆ ಅಸಹ್ಯ, ಅಥವಾ ಸಜ್ಜನರ ಪಾಪಗಳನ್ನು ಅಸಹ್ಯ ತಡ್ಕೊಳ್ಳಲ್ಲ ತೆಗೆದು ಬಿಡುತ್ತೀಯ. ಅಂದರೆ ನೀನು ಇಲ್ಲಿದ್ದಾಗ ನಿನ್ನ ಹತ್ರ ಬಂದಾಗ ಮಾತ್ರ ಅಲ್ಲ, ಯಾರು ತಮ್ಮ ಮನದಲ್ಲಿ ನಿನ್ನನ್ನು ನೆನೆಯುತ್ತಾರೋ ಅವರ ಪಾಪವನ್ನು ತೆಗೆದು ಬಿಡುತ್ತೀಯ. ಆದರೆ ನೀನು ವಿಶೇಷವಾಗಿ ಎಲ್ಲರ ಮನಸ್ಸಲ್ಲಿ ನಿಲ್ಲುತ್ತಾ ಇಲ್ಲ, ಹಾರಿ ಹೋಗ್ತಾ ಇದ್ದಿ. ಅದಕ್ಕೆ ಹಾರಬೇಡ, ಚೆನ್ನಾಗಿಲ್ಲ, ನೀನು ಮಾಮೂಲಾಗಿ ಬೆಟ್ಟ ಎಲ್ಲಿಗೂ ಹಾರಲ್ಲಲ್ವಾ, ಅಂತಹದ್ದು ಎಲ್ಲರ ಭಕ್ತರ ಮನಸ್ಸಿನಲ್ಲೂ ಸ್ಥಿರವಾಗಿ ನಿಲ್ಲು. ಭಕ್ತರ ಮನಸ್ಸಿನಿಂದ ಹಾರಿ ಹೋದರೆ ಅವರು ಪಾಪಗಳು ಯಾರು ತೆಗಿತಾರೆ? ಹೇ ಭಗವಂತ ಸಹ್ಯನಾಮಕ, ನೀನು ಎಲ್ಲರ ಮನಸ್ಸಲ್ಲಿ ನಿಲ್ಲಯ್ಯ ಅಂತ ಭಗವಂತನ ಗುಣಚಿಂತನೆಯನ್ನು ಕೊಡುತ್ತಾರೆ. ನಾವು ಕೇವಲ ತೀರ್ಥ ಪ್ರಬಂಧ, ಅದೊಂದು ಶಬ್ದಾಧಾತು ಎಲ್ಲ ಕಲೀಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ವ್ಯಾಕರಣ ಅಧ್ಯಯನ ಮಾಡಲಿಕ್ಕೆ, ಒಂದು ಸಾಹಿತ್ಯಕ್ಕಾಗಿ ಅಧ್ಯಯನ ಮಾಡುವ ಕ್ರಮ ಒಂದು. ಚಿಕ್ಕ ಹುಡುಗರಿದ್ದಾಗಲೇ ತೀರ್ಥ ಪ್ರಬಂಧ ಅಂತ ಶುರು ಮಾಡಿಬಿಡ್ತಾರೆ. ಮಾಡಿದ ಕೂಡ ಸರ 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 ಪದ್ಯಗಳು, ಅದರ ಶ್ಲೋಕ ಪದಚ್ಛೇದ ಅನ್ವಯ, ನಂತರ ಏನು ವಿಶೇಷವಾದಂಥ ಅರ್ಥ ವ್ಯಾಕರಣ ವಿಶೇಷ, ಈ ರೀತಿ ಮುಂದಕ್ಕೆ ಹೋಗಿ ಗ್ರಂಥ ಪೂರ್ತಿಯಾಗಿಬಿಟ್ಟಿರುತ್ತೆ. ಮತ್ತು ಜನ್ಮದಲ್ಲಿ ಸುಧಾ ಮುಗದ ಮೇಲೂ ಕೂಡ ತೀರ್ಥ ಪ್ರಬಂಧ ಮುಟ್ಟಲ್ಲ. ಯಾರಾದರೂ ಪ್ರವಚನ ಕೇಳಿದಾಗ ಮಾತ್ರ ತೀರ್ಥ ಪ್ರಬಂಧ ಮುಟ್ಟೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ತೀರ್ಥ ಪ್ರಬಂಧ ಆ ರೀತಿ ಅಧ್ಯಯನ ಅಲ್ಲ, ಒಳಾರ್ಥಗಳು ವಾದಿರಾಜ ಗುರು ಸಾರ್ವಭೌಮರ ಬಾಯಿಂದ ಬಂದಿದೆ ಅಂದರೆ ಅದೆಂಥದ್ದಾಗಿರಬೇಕು, ಆ ಚಿಂತನೆಗಳೆಂಥದ್ದಾಗಿರಬೇಕು, ಭಗವಂತನ ಗುಣಚಿಂತನೆ ಏನಿದೆಯಲ್ಲ ಅದನ್ನು ನಾವಿಲ್ಲಿ ಚಿಂತನೆ ಮಾಡೋಣ. ಸುಮ್ಮನೆ ಏನೋ ಅಲ್ಲಿ ಹೋದ್ವಿ, ಈ ಸಖ್ಯಾದ್ರಿ ಆ ಬೆಟ್ಟ ಸ್ತೋತ್ರ ಮಾಡಿದ್ರು ಮುಂದಕ್ಕೆ ಅಯ್ಯೋ ಈ ಥರ ನಾವು ತೀರ್ಥಯಾತ್ರೆ ಇವು ಮಾಡಿದ್ದಾಯಿತು, ತೀರ್ಥ ಪ್ರಬಂಧ ಓದಿದ್ದು ಆಯಿತು ಅಲ್ವೇ, ಆ ಥರ ಬೇಡ. ಅಲ್ಲಿ ಭಗವಂತನ ಗುಣಚಿಂತನೆ ಪ್ರಧಾನ. ಒಟ್ಟಾರೆ ತೀರ್ಥಯಾತ್ರೆ ಅಂದರೆ ಏನು? ವಾದಿರಾಜರು ಹೇಳ್ತಾ ಇದ್ದಾರೆ, ತತ್ರ ತತ್ರ ಸ್ಥಿತೋ ವಿಷ್ಣು, ಆಯಾ ಪ್ರತಿಮೆಗಳಲ್ಲಿ, ಆಯಾ ಕ್ಷೇತ್ರದಲ್ಲಿ, ಆಯಾ ಬೆಟ್ಟಗಳಲ್ಲಿ, ಊರುಗಳಲ್ಲಿ ಭಗವದ್ ರೂಪ ಇದೆಯಪ್ಪ. ಆ ಭಗವಂತನ ಸ್ತೋತ್ರ ಮಾಡಿ ಅವನ ಗುಣಚಿಂತನೆ ಅಂದರೆ ಆಯಾ ಮೂರ್ತಿಗಳಲ್ಲಿ, ಆಯಾ ನದಿಗಳಲ್ಲಿ, ಆಯಾ ಪರ್ವತಗಳಲ್ಲಿ, ಆಯಾ ವನಗಳಲ್ಲಿ ಭಗವಂತ ರೂಪವನ್ನು ಇಟ್ಟಿದ್ದಾನೆ. ಅದಕ್ಕೆ ಅಲ್ಲಿ ದೇವತೆಗಳು ನೆಲೆಸಿದ್ದಾರೆ. ಅದಕ್ಕೆ ಅದನ್ನು ಕ್ಷೇತ್ರ, ತೀರ್ಥ, ವನ ಅಂತೆಲ್ಲ ಕರೀತಾರೆ. ಅಲ್ಲಿರತಕ್ಕಂಥ ದೇವರು ಒಂದೊಂದು ಕಡೆ ಒಂದೊಂದು ರೀತಿಯಾದ ಗುಣವನ್ನು ಪ್ರಕಟ ಮಾಡಿದ್ದಾನೆ. ಅದನ್ನು ನಾವು ಗುರುಗಳ ಮುಖದಿಂದ ತಿಳಿದು ಅಲ್ಲಿಗೆ ಹೋದಾಗ ಸ್ಮರಣೆ ಮಾಡುವುದು ಅಂತ ಒಂದು, ನಿತ್ಯವೂ ನಮ್ಮ ಮನಸ್ಸಿನಲ್ಲೇ ಆ ಕ್ಷೇತ್ರವನ್ನು ತಂದುಕೊಂಡು ಆ ಕ್ಷೇತ್ರ ಮೂರ್ತಿ ನಮ್ಮ ಹೃದಯದಲ್ಲೇ ಇದ್ದಾನೆ ಅಂತ ತಿಳಿದು ಅಲ್ಲೇ ಸ್ತೋತ್ರ ಮಾಡುವುದು ಎರಡನೇದು. ಒಟ್ಟಾರೆ ತೀರ್ಥಯಾತ್ರ ಅಂದರೆ ಸರ್ವತ್ರ ವ್ಯಾಪ್ತನಾದ ಭಗವಂತನ ಗುಣಚಿಂತನೆ ಬರಬೇಕು, ಅದೇ ತೀರ್ಥಯಾತ್ರೆ. ಅದು ಬಿಟ್ಟರೆ ಬರೀ ಕಾಗೆ ತಿರುಗಿದಂತೇನೆ, ಇನ್ನೇನು ಉಪಯೋಗವಿಲ್ಲ. ಬರೀ ಶ್ರಮ ಶ್ರಮ ಶ್ರಮ, ಹೊತ್ತುಕೊಂಡು ಹೊತ್ತುಕೊಂಡು ತಿರುಗಬೇಕಲ್ಲ. ಪಾತ್ರದ ಸಂಗಡ ಪಾತ್ರರ ಅಲ್ಲ, ಪಾತ್ರರು ಅಂದ್ರೆ ಯಾರು? ಸರ್ವತ್ರ ಭಗವಂತನ ಚಿಂತನೆ ಮಾಡಲಿಕ್ಕೆ ಯಾತ್ರೆ ಮಾಡುವವರು ಪಾತ್ರರು. ಅದು ಬಿಟ್ಟು ಪಾತ್ರದ ಸಂಗಡ ಬರೇ ಪಾತ್ರ ಜೊತೆಗೆ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣಸ್ತೋತ್ರಗಳ ಸವಿಯದೇನೆ ಹೋದರೆ ಅದು ಇನ್ನ ಯಾತ್ರೆ ಹೇಗಾಗುತ್ತೆ? ನಾವು ಹೋದ್ವಿ, ಸುತ್ತ ಹಾಕಿದ್ವಿ, ಬಂದ್ವಿ ಅಂತ ಹಾಗಾಗಬಾರದು. ಹಾಗಾದರೆ ಈ ಸಹ್ಯ ಪರ್ವತವನ್ನು ನಾವು ಮನಸ್ಸಲ್ಲಿ ಸ್ಮರಣೆ ಮಾಡಬೇಕು. ಹಾಗಾದರೆ ನಾವು ಹೇಗೆ ಮಾಡ್ಬೇಕಪ್ಪ, ನಿತ್ಯ ತೀರ್ಥ ಪ್ರಬಂಧ ಹೇಳಬೇಕಾ? ಹೌದು. ಒಂದೊಂದು ಏನು ನಾಲ್ಕು ದಿಕ್ಕುಗಳಿಗೆ ಹೋಗುವೆಂದಿದ್ದಾರೆ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ಈ ರೀತಿಯಾಗಿ ಭೂಮಿಯೆಲ್ಲ ತಿರುಗಾಡಿ ಬಂದಿದ್ದಾರೆ. ಒಂದೊಂದು ಈ ಪ್ರಬಂಧದಲ್ಲಿ, ತೀರ್ಥ ಪ್ರಬಂಧದಲ್ಲಿ ಪಶ್ಚಿಮ ಪ್ರಬಂಧ, ಪೂರ್ವ ಪ್ರಬಂಧ, ಉತ್ತರ, ದಕ್ಷಿಣ ಪ್ರಬಂಧಗಳೇನು ಬರೆದಿದ್ದಾರೆ, ಒಂದೊಂದು ಪ್ರಬಂಧ ಒಂದು ದಿವಸ ಇಟ್ಟುಕೊಂಡು ಸಾಕು, ಚಿಕ್ಕ ಚಿಕ್ಕ ಶ್ಲೋಕಗಳು, ಅದನ್ನು ಪಾರಾಯಣ ಮಾಡಿಕೊಂಡ್ರೆ ತೀರ್ಥಯಾತ್ರೆ ಮಾಡಿದ ಫಲ ತಾನಾಗಿ ಬಂದ್ಬಿಡುತ್ತೆ. ಇನ್ನು ಹರಿಹರಕ್ಕೆ ಬರ್ತಾ ಇದ್ದಾರೆ ವಾದಿರಾಜಗುರು ಸಾರ್ವಭೌಮರು. ಮೂರ ಪುರಹರ ಮುಂದೆ ಹೇಳ್ತಾ ಇದ್ದಾರೆ ಶ್ಲೋಕ ಹೇಳಿ. ಮೂರ ಪುರಹರ ಲಕ್ಷ್ಮೀ ಪಾರ್ವತಿ ಕೇಳೀಲೋಲ ಸ್ಫುರದಾಸಿತ ಸಿತಾಂಗ ಅಸಹ್ಯ ಚಕ್ರ ತ್ರಿಶೂಲ ಪರತರ ಗುರುಮೂರ್ತೆ ಪಾವನಾಪಾರ ಕೀರ್ತೆ ಹರಿಹರ ತವ ಪದಾಂಭೋಜ ಯುಗ್ಮಂ ನತೋಸ್ಮಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಹರಿಹರ ಎಂಬ ಕ್ಷೇತ್ರ, ತುಂಗಭದ್ರಾ ನದಿ ಹರಿತಾ ಇದೆ. ಈ ಕ್ಷೇತ್ರದ ಹಳೆ ಹೆಸರು ಗುಹಾರಣ್ಯ ಅಂತ. ಅಲ್ಲೇ ದೇವಸ್ಥಾನ, ದೇವಸ್ಥಾನ ಹಿಂಭಾಗದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ವಿಶೇಷವಾಗಿರತಕ್ಕಂಥ ಮಾಘ ಮಾಸದ ಹುಣ್ಣಿಮೆ ದಿನ ಇಲ್ಲಿ ರಥೋತ್ಸವ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಹರಿಹರರಿಬ್ಬರು ಒಂದೇ ಮೂರ್ತಿಯಲ್ಲಿ ಆವಿರ್ಭೂತರಾಗಿದ್ದಾರೆ. ಮೂರ್ತಿಯ ಬಲಭಾಗ ಶಿವರೂಪ, ಎಡಭಾಗ ವಿಷ್ಣು ರೂಪ. ಅದರಲ್ಲಿ ಬಲಭಾಗದಲ್ಲಿ ತಲೆಯ ಮೇಲೆ ಜಟ, ರುದ್ರಾಕ್ಷ, ಕಿರೀಟ ಇದೆ. ಈ ಕೈಯಲ್ಲಿ ವಿಶೇಷವಾಗಿ ಬಲಗಡೆ ಕೈಯಲ್ಲಿ ತ್ರಿಶೂಲ ಇದೆ. ಎಡಭಾಗ ಈ ತಲೆಯದ ಎಡಭಾಗದಲ್ಲಿ ಮೇಲ್ಭಾಗ ಕಿರೀಟ, ಅಂದರೆ ಮೇಲೆ ಒಂದು ಕಡೆ ಜಟ ರುದ್ರಾಕ್ಷ, ಇನ್ನೊಂದು ಕಡೆ ತಲೆ ಮೇಲೆ ಕಿರೀಟ, ಇಲ್ಲಿ ಬಲಗಡೆ ಭಾಗದಲ್ಲಿ ಶೂಲ, ಇನ್ನೊಂದು ಕಡೆ ಎಡಭಾಗದಲ್ಲಿ ವಿಶೇಷವಾಗಿ ಚಕ್ರ ಇದೆ. ನಂತರ ಕಳಗಿನ ಕೈಯಲ್ಲಿ ಅಭಯ ಮುದ್ರಾ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನ ಇಲ್ಲಿ ವಿಶೇಷ ಹೇಳ್ತಾ ಇದ್ದಾರೆ, 11 ತೀರ್ಥಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮತೀರ್ಥ, ಭಾರ್ಗವ ತೀರ್ಥ, ನೃಸಿಂಹ ತೀರ್ಥ, ವಹ್ನಿ ತೀರ್ಥ, ಗಾಲವ ತೀರ್ಥ, ಚಕ್ರತೀರ್ಥ, ರುದ್ರಪಾದ ತೀರ್ಥ, ಪಾಪನಾಶನ ತೀರ್ಥ, ಪಿಶಾಚ ಮೋಚನ ತೀರ್ಥ, ಋಣಮೋಚನ ತೀರ್ಥ, ವಟಛಾಯಾ ತೀರ್ಥ ಅಂತ ವಿಶೇಷವಾಗಿ 11 ತೀರ್ಥಗಳು ಇಲ್ಲಿವೆ. ಇದರ ಕಥಾ ಹೀಗಿದೆ, ಏನು ಇಲ್ಲಿ ಗುಹ ಎಂಬ ರಾಕ್ಷಸ ಇಲ್ಲಿ ವಾಸ ಮಾಡಿಕೊಂಡಿದ್ದ. ಅವನು ವಾಸ ಮಾಡಿಕೊಂಡ ಅರಣ್ಯ ಪ್ರಾಂತ ಆದ್ದರಿಂದ ಇದಕ್ಕೆ ಗುಹಾರಣ್ಯ ಅಂತ ಹೆಸರು ಬಂದಿತ್ತು. ಅವನು ತೀವ್ರವಾದ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಪ್ರತ್ಯಕ್ಷ ಮಾಡಿಕೊಂಡ. ಎಲ್ಲಾ ದೇವತೆಗಳಿಂದ ಪ್ರತ್ಯೇಕ ಇವರಿಂದ ನಾನು ಸಾಯ್ಬಾರ್ದು 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 ಅಂತ ವರಗಳು ಕೇಳ್ದ, ಪಡ್ಕೊಂಡ. ವರದಿಂದ ಮದ ಬಂತು. ಎಲ್ಲ ಋಷಿಗಳನ್ನ ದೇವತೆಗಳನ್ನ ಎಲ್ಲರನ್ನ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ. ಅವನ ಹಿಂಸೆ ತಡ್ಕೊಳ್ಲಿಕ್ಕಾಗದೆ ದೇವತೆಗಳೆಲ್ಲ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಬ್ರಹ್ಮದೇವರು, ನಾನಲ್ಲ ರುದ್ರದೇವರ ಹತ್ರ ಹೋಗ್ರಿ ಅಂತ ರುದ್ರದೇವರ ಹತ್ರ ಕಳಿಸಿಕೊಡ್ತಾ ಇದ್ದಾರೆ, ಕೈಲಾಸಕ್ಕೆ ಹೋಗ್ರಿ ಅಂತ. ಅಲ್ಲಿಗೆ ಹೋದಾಗ ರುದ್ರದೇವರು ಏನು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ, ವೈಕುಂಠಕ್ಕೆ ಹೋಗಿ ವಿಷ್ಣುವನ್ನು ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ವಿಷ್ಣುವನ್ನು ಕೇಳಿದಾಗ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಭಗವಂತ ಅಭಯವನ್ನು ಕೊಟ್ಟು ತಾನು ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮದೇವರ ವರವನ್ನು ಗೌರವಿಸುವುದಕ್ಕಾಗಿ ವಿಶೇಷವಾಗಿ ತನ್ನ ಬಲಭಾಗದಲ್ಲಿ ಶಂಕರನನ್ನು ಇಟ್ಟುಕೊಂಡು ಹರಿಹರ ರೂಪ ಅಂದರೆ ಅರ್ಧ ರೂಪ ಶಂಕರ, ಅರ್ಧ ರೂಪ ನಾರಾಯಣ, ಆ ರೂಪದಿಂದ ಬಂದು ವಿಶೇಷವಾಗಿ ಗುಹಾರಣ್ಯಕ್ಕೆ ಬರ್ತಾ ಇದ್ದ. ಅಲ್ಲ, ಈ ರೀತಿ ಬರಬೇಕು ಅಂತೇಳಿ ಬಂತು ಅಂದರೆ ಅವನು ಕೇಳಿಕೊಂಡಿದ್ದ ಏನಂತ, ಹರಿಹರರಿಬ್ಬರೂ ಅರ್ಧ ಶರೀರ ಹಾಗೆ ಅರ್ಧ ಶರೀರ ಹೀಗೆ ಇದ್ದು ಬಂದು ಕೊಂದರೆ ನಾನು ಸಾಯ್ಬೇಕು ಅಂತ. ಅವ್ರು ಆಗಲ್ಲ, ಅರ್ಧರ್ಧ ಯಾಕಾಗ್ತಾರೆ, ಅದಕ್ಕಾಗಿ ಬಂದರು. ನಂತರ ಘೋರ ಯುದ್ಧ ಆಯಿತು. ಆ ಗುಹರಾಕ್ಷಸನನ್ನ ಅವನನ್ನ ನೆಲದ ಮೇಲೆ ಹಾಕಿ ಅವನ ಮೇಲೆ ದೇವರು ನಿಲ್ತಾ ಇದ್ದಾನೆ. ಅವಾಗ ಗುಹ ದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡಿ ಅದೇ ರೂಪದಿಂದ ಇಲ್ಲೇ ನಿಂತಿರಬೇಕು ಅಂತ ಕೇಳಿಕೊಂಡ. ಅದೇ ಹರಿಹರೇಶ್ವರ ಮೂರ್ತಿ ಅಂತ ಹರಿಹರ ಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಮೂರ್ತಿ ನಿಂತಿದೆ ಅಂತ ವಾದಿರಾಜಗುರು ಸಾರ್ವಭೌಮರು ಇಲ್ಲಿ ಈ ಶ್ಲೋಕದಿಂದ ಮೂರಪುರ ಹರ ಲಕ್ಷ್ಮೀ ಪಾರ್ವತಿ ಕೇಳೀಲೋಲ ಅಂತ ಎರಡೂ ರೂಪಗಳ ಸ್ತೋತ್ರವನ್ನ ಒಂದೇ ಪದ್ಯದಲ್ಲಿ, ಯಾಕೆ ಅವರಿಬ್ಬರು ಒಟ್ಟಾಗಿ ನಿಂತಿದ್ದಾರಾದ್ದರಿಂದ ಒಂದೇ ಪದ್ಯದಿಂದ ಇಬ್ಬರನ್ನ ಒಟ್ಟಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅದರಲ್ಲಿ ನೋಡಬೇಕಾಗಿದ್ದು ನಾವು ದೃಷ್ಟಿ, ಬಲಭಾಗದಲ್ಲಿ ರುದ್ರದೇವರು, ಎಡಭಾಗದಲ್ಲಿ ನಾರಾಯಣ, ಅಂದರೆ ಇಬ್ಬರು ಸಮಾನ ಅಂತ ತಿಳಿಯಬೇಡಿ. ನಾರಾಯಣನನ್ನ ಆಶ್ರಯ ಮಾಡಿಕೊಂಡು ರುದ್ರದೇವರು, ಆದರೆ ರುದ್ರದೇವರ ಆಕಾರದಲ್ಲಿ ರುದ್ರಾಂತರ್ಯಾಮಿಯಾಗಿ ನಾರಾಯಣನೇ ಇದ್ದಾನೆ. ಹಾಗಾದರೆ ಹರಿಹರ ಅಂತ ನಾವು ವಿಶೇಷವಾಗಿ ಚಿಂತನೆ ಮಾಡೋದೇನು? ಹರನಾಮಕ ಭಗವದ್ ರೂಪ, ಹರಿನಾಮಕ ಭಗವದ್ ರೂಪ, ಎರಡು ಭಗವದ್ ರೂಪಗಳ ಸಂಗಮ, ಎರಡು ಭಗವದ್ ರೂಪಗಳ ಸಂಗಮ, ಜೊತೆಯಲ್ಲಿ ರುದ್ರದೇವರು ಪಕ್ಕದಲ್ಲಿದ್ದಾರೆ ಅಂತ ಚಿಂತನೆ ಮಾಡಬೇಕು. ರುದ್ರದೇವರ ಅರ್ಧ ಭಾಗ, ಇವರ ಅರ್ಧ ಭಾಗ ಅಂತ ದೇವರಲ್ಲಿ ರುದ್ರದೇವರು ಬೆರೆತೋದ್ರು ಅಂತ ಈ ಥರ ನಾವು ಚಿಂತನೆ ಮಾಡಬಾರದು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಈ ಶ್ಲೋಕದ ಅರ್ಥವನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.